ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ಮಾಜಿ ಉಪಪ್ರಧಾನಿ ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ರಾಷ್ಟಪತಿ ಅವರಿಂದ ಭಾರತ ರತ್ನ ಪ್ರದಾನ. ಬಿಜೆಪಿ ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಪ್ರಧಾನಮಂತ್ರಿ ಅವರಿಂದ ಮೀರತ್ನಲ್ಲಿಂದು ಚಾಲನೆ. ದೆಹಲಿಯಲ್ಲಿ ಐಎನ್ಡಿಐಎ ಮೈತ್ರಿಕೂಟದಿಂದ ಮಹಾರ್ಯಾಲಿ. ಐಪಿಎಲ್ ಕ್ರಿಕೆಟ್. ಇಂದಿನ ಮೊದಲ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ದ ಗುಜರಾತ್ ಟೈಟನ್ಸ್ ತಂಡಕ್ಕೆ 7 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಮಾಜಿ ಉಪಪ್ರಧಾನಿ ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ದೇಶದ ಅತ್ಯುನ್ನತ ನಾಗರಿಕ ಗೌರವ ಭಾರತ ರತ್ನ ನೀಡಿ ಪುರಸ್ಕರಿಸಿದರು. ನವದೆಹಲಿಯಲ್ಲಿ ಇಂದು ಅಡ್ವಾಣಿ ಅವರ ನಿವಾಸದಲ್ಲಿ ರಾಷ್ಟಪತಿ ಅವರು ಭಾರತ ರತ್ನ ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ಉಪರಾಷ್ಟಪತಿ ಜಗದೀಪ್ ಧನಕರ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಮಾಜಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಗೃಹ ಸಚಿವ ಅಮಿತ್ ಶಾ ಹಾಗೂ ಅಡ್ವಾಣಿ ಅವರ ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದರು. ಅಡ್ವಾಣಿ ಅವರು 7 ದಶಕಗಳಿಗೂ ಹೆಚ್ಚು ಕಾಲ ಅಸಾಮಾನ್ಯ ಸಮರ್ಪಣೆಯಿಂದ ದೇಶ ಸೇವೆ ಮಾಡಿದ್ದಾರೆ. 1927ರಲ್ಲಿ ಕರಾಚಿಯಲ್ಲಿ ಜನಿಸಿದ ಅಡ್ವಾಣಿ ಅವರು ದೇಶ ವಿಭಜನೆ ಹಿನ್ನೆಲೆಯಲ್ಲಿ 1947ರಲ್ಲಿ ಭಾರತಕ್ಕೆ ಬಂದರು. ಅವರು ಸಾಂಸ್ಕೃತಿಕ ರಾಷ್ಟೀಯತೆಯ ದೂರದೃಷ್ಟಿ ಹೊಂದಿದ್ದು ದೇಶದ ಸಾಮಾಜಿಕ ರಾಜಕೀಯ ಚಿತ್ರಣದಲ್ಲಿ ಬದಲಾವಣೆ ತರಲು ಅಪಾರವಾಗಿ ಶ್ರಮಿಸಿದ್ದಾರೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ದೇಶದ ಗೃಹ ಸಚಿವರಾಗಿ ಉಪಪ್ರಧಾನಿಯಾಗಿ ರಾಷ್ಟೀಯ ಹಿತಾಸಕ್ತಿ ಅವರಿಗೆ ಪರಮೋಚ್ಚ ಆದ್ಯತೆಯಾಗಿದ್ದು ಅಡ್ವಾಣಿಯವರು ಪಕ್ಷ ಭೇದವಿಲ್ಲದೆ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಭಾರತದ ಸಾಂಸ್ಕೃತಿಕ ಪುನಶ್ಚೇತನಕ್ಕಾಗಿ ಅವರು ಮಾಡಿದ ಸುದೀರ್ಘ ಅವಿರತ ಹೋರಾಟದ ಶ್ರಮ 2024ರಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ಕಾರಣವಾಯಿತು ಎಂದು ರಾಷ್ಟಪತಿ ಅವರು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಲ್ಕೆ ಅಡ್ವಾಣಿ ಅವರಿಗೆ ಭಾರತ ರತ್ನ ಪ್ರದಾನ ಮಾಡಿರುವುದು ಅವರು ದೇಶದ ಪ್ರಗತಿಗಾಗಿ ಸಲ್ಲಿಸಿದ ಕೊಡುಗೆಗೆ ಸಂದ ಮನ್ನಣೆಯಾಗಿದೆ. ಅಡ್ವಾಣಿ ಅವರು ಆಧುನಿಕ ಭಾರತದ ನಿರೂಪಣೆಯಲ್ಲಿ ಇತಿಹಾಸದಲ್ಲಿ ಅಪ್ರತಿಮ ಛಾಪು ಮೂಡಿಸಿದ್ದಾರೆ. ಅನೇಕ ದಶಕಗಳ ಕಾಲ ಅಡ್ವಾಣಿ ಅವರೊಂದಿಗೆ ಕೆಲಸ ಮಾಡಲು ಅವಕಾಶ ದೊರೆತಿರುವುದು ತಮಗೆ ಹೆಮ್ಮೆಯಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಯಾವುದೇ ಮತದಾರ ಮತದಾನದ ಹಕ್ಕಿನಿಂದ ವಂಚಿತರಾಗಬಾರದು ಎಂಬುದು ಚುನಾವಣಾ ಆಯೋಗದ ಮಹತ್ವದ ಉದ್ದೇಶವಾಗಿದ್ದು ಮೊದಲಿನಿಂದಲೂ ಇದಕ್ಕಾಗಿ ಆಯೋಗ ವ್ಯಾಪಕ ವ್ಯವಸ್ಥೆಯನ್ನು ಮಾಡುತ್ತಲೇ ಬಂದಿದೆ. ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಈ ನಿಟ್ಟಿನಲ್ಲಿ ಕೈಗೊಳ್ಳಲಾದ ಆಸಕ್ತಿದಾಯಕ ಸಂಗತಿ ಇಲ್ಲಿದೆ. ಪ್ರಸ್ತುತ ಕಿನ್ನೌರ್ ಜಿಲ್ಲೆ ಎಂದೇ ಪ್ರಸಿದ್ದವಾಗಿರುವ ಪ್ರದೇಶ ಈ ಹಿಂದೆ ಮಹಾಸು ಜಿಲ್ಲೆಯ ಚಿನಿ ತಾಲೂಕು ಆಗಿತ್ತು. 1951-52 ಚುನಾವಣೆಯಲ್ಲಿ ಮೊದಲು ಮತದಾನ ಮಾಡಿದ ಹೆಗ್ಗಳಿಕೆಗೆ ಈ ಭಾಗದ ಜನರಾಗಿದ್ದಾರೆ. ದೇಶದ ಎಲ್ಲೆಡೆ 1952ರ ಫೆಬ್ರವರಿಯಲ್ಲಿ ಮತದಾನ ನಡೆದರೆ ಈ ಬೆಟ್ಟ ಪ್ರದೇಶದ ಜನರು 1951ರ ಅಕ್ಟೋಬರ್ನಲ್ಲಿ ಮತ ಚಲಾಯಿಸಿದರು. ಭಾರೀ ಹಿಮಪಾತ, ಕಡಿದಾದ ಕಣಿವೆ, ದುರ್ಗಮ ರಸ್ತೆಗಳ ಹಿನ್ನೆಲೆಯಲ್ಲಿ ಫೆಬ್ರವರಿ ತಿಂಗಳಲ್ಲಿ ಮತದಾನ ಮಾಡಲು ಸಾಧ್ಯವಾಗದು ಎಂಬ ಕಾರಣಕ್ಕಾಗಿ ಚುನಾವಣಾ ಆಯೋಗ ಈ ವಿಶೇಷ ಕ್ರಮ ಕೈಗೊಂಡು ಆ ಭಾಗದ ಜನರಿಗೆ ಮತ ಚಲಾಯಿಸಲು ಅಪೂರ್ವ ಅವಕಾಶದ ಕ್ರಮ ಕೈಗೊಂಡಿತ್ತು. ಹಿರಿಯ ಬಿಜೆಪಿ ಧುರೀಣ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉತ್ತರ ಪ್ರದೇಶದ ಮೀರತ್ನಲ್ಲಿಂದು ಬಿಜೆಪಿಯ ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಚಾಲನೆ ನೀಡಿದರು. ಸಾರ್ವಜನಿಕ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಮೋದಿ ಅವರು 2024ರ ಲೋಕಸಭಾ ಚುನಾವಣೆ ಸರ್ಕಾರ ನಿರೂಪಿಸುವುದಷ್ಟೇ ಅಲ್ಲ, ಭಾರತವನ್ನು ಅಭಿವೃದ್ದಿ ಹೊಂದಿದ ಹಾಗೂ ವಿಶ್ವದಲ್ಲೇ 3ನೇ ಅತಿದೊಡ್ಡ ಆರ್ಥಿಕ ಬಲಿಷ್ಠ ರಾಷ್ಟವನ್ನಾಗಿಸುವ ಮಾರ್ಗವಾಗಿದೆ ಎಂದರು. ತಯಾರಿಕಾ ಕ್ಷೇತ್ರದಲ್ಲಿ ಅಪಾರವಾದ ಬಂಡವಾಳ ಹೂಡಿಕೆಯಾಗುತ್ತಿದ್ದು ಪ್ರತಿ ಕ್ಷೇತ್ರದಲ್ಲಿ ದೇಶದ ಯುವಜನತೆ ಅಪಾರ ಅವಕಾಶ ಪಡೆಯುತ್ತಿದ್ದಾರೆ. ಭಾರತದ ವಿಶ್ವಾಸಾರ್ಹತೆ ಅತ್ಯುನ್ನತ ಮಟ್ಟದಲ್ಲಿದ್ದು ಇಡೀ ವಿಶ್ವ ಭಾರತದತ್ತ ನೋಡುತ್ತಿದೆ ಎಂದರು.
ಇನ್ಫ್ರಾಸ್ಟ್ರಕ್ಚರ್ ನಿರ್ಮಾಣ ಅಭೂತಪೂರ್ವ ನಿವೇಶ ಆಜ್ ಹರ್ ಸೆಕ್ಟರ್ ನೌಜವಾನೋ ಅನ್ಗಿನತ್ ನಯ ಅವಸರ ಬನ್ ರೇ ಆಜ್ ದೇಶ ಕಿ ನಾರಿ ಶಕ್ತಿ ನಯೆ ಸಂಕಲ್ಪಕ್ಕೆ ಸಾಥ್ ಆಗೇ ಆ ರಹಿ ಪೂರಿ ದುನಿಯಾ ಭಾರತ ಕೋ ಭರೋಸೆ ಸೇ ದೇಖ್ ರಹಿ ಹೈ.
ದೇಶವನ್ನು ಭ್ರಷ್ಟಾಚಾರದಿಂದ ರಕ್ಷಿಸಲು ಬೃಹತ್ ಹೋರಾಟ ನಡೆಸಲಾಗುತ್ತಿದೆ. ಅದೇ ಕಾರಣಕ್ಕಾಗಿ ಭ್ರಷ್ಟಾಚಾರ ಜನರು ಇಂದು ಜೈಲಿನಲ್ಲಿದ್ದಾರೆ ಎಂದರು. ಕಳೆದ 10 ವರ್ಷಗಳಲ್ಲಿ ಸರ್ಕಾರ ಅನೇಕ ಅಸಾಧ್ಯ ಎನಿಸಿದ್ದ ಕಾರ್ಯಗಳನ್ನು ಮಾಡಿದೆ. ಅಯೋಧ್ಯೆಯ ರಾಮಮಂದಿರ ನಿರ್ಮಾಣ, ಒಂದು ಹುದ್ದೆ ಒಂದು ಪಿಂಚಣಿ ಯೋಜನೆ, ತ್ರಿವಳಿ ತಲಾಖ್ ಅಭ್ಯಾಸದ ವಿರುದ್ದ ಕಟ್ಟುನಿಟ್ಟಿನ ಕಾನೂನು, ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಶೇಕಡ 33% ಮೀಸಲಾತಿ ಇವುಗಳಲ್ಲಿ ಸೇರಿವೆ ಎಂದು ನರೇಂದ್ರ ಮೋದಿ ತಿಳಿಸಿದರು. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮಾತನಾಡಿ, 2014ರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ದೇಶದಲ್ಲಿ ಅನೇಕ ಬದಲಾವಣೆ ತರಲಾಗಿದೆ ಎಂದರು. ರಾಷ್ಟೀಯ ಲೋಕದಳದ ಅಧ್ಯಕ್ಷ ಜಯಂತ ಚೌಧರಿ ಹಾಗೂ ಇತರ ಬಿಜೆಪಿ ಧುರೀಣರು ಉಪಸ್ಥಿತರಿದ್ದರು. ಉತ್ತರ ಪ್ರದೇಶದಲ್ಲಿ ಒಟ್ಟು 7 ಹಂತಗಳಲ್ಲಿ ಚುನಾವಣೆ ನಡೆಯಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ದೆಹಲಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಬಂಧನ ಸೇರಿದಂತೆ ವಿವಿಧ ವಿಚಾರಗಳ ಬಗ್ಗೆ ಪ್ರತಿಭಟನೆ ವ್ಯಕ್ತಪಡಿಸಲು ಭಾರತೀಯ ರಾಷ್ಟೀಯ ಅಭಿವೃದ್ದಿ ಒಳಗೊಂಡ ಮೈತ್ರಿಕೂಟ ಐಎನ್ಡಿಐಎ ನವದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿಂದು ಮಹಾರ್ಯಾಲಿ ಆಯೋಜಿಸಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕೇಂದ್ರ ಸರ್ಕಾರ ವಿರೋಧ ಪಕ್ಷಗಳನ್ನು ಬೆದರಿಸಲು ಸರ್ಕಾರಿ ಸಂಸ್ಥೆಗಳನ್ನು ದುರ್ಬಳಕೆ ಮಾಡುತ್ತಿದೆ ಎಂದು ಆಪಾದಿಸಿದರು. ಈ ಚುನಾವಣೆಯಲ್ಲಿ ವಿರೋಧ ಪಕ್ಷಗಳಿಗೆ ಸಮಾನದ ಅವಕಾಶಗಳಿಲ್ಲ. ಈ ಚುನಾವಣೆ ಪ್ರಜಾತಂತ್ರ ಹಾಗೂ ಸಂವಿಧಾನ ಉಳಿಸುವ ಕುರಿತಾಗಿದ್ದು ಇದಕ್ಕಾಗಿ ಪ್ರತಿಪಕ್ಷಗಳು ಒಂದಾಗಿ ಹೋರಾಡಬೇಕು ಎಂದು ಹೇಳಿದರು. ಕಾಂಗ್ರೆಸ್ ಧುರೀಣರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಆಮ್ ಆದ್ಮಿ ಪಕ್ಷದ ಧುರೀಣ ಹಾಗೂ ಪಂಜಾಬ್ ಮುಖ್ಯಮಂತ್ರಿ ಭಗವಂತ ಮಾನ್, ಬಂಧಿತ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಪತ್ನಿ ಸುನೀತಾ, ಜೆಎಂಎಂ ನಾಯಕ ಹಾಗೂ ಜಾರ್ಖಂಡ್ ಮುಖ್ಯಮಂತ್ರಿ ಚಂಪೈ ಸೊರೇನ್ ಮತ್ತು ಮಾಜಿ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಪತ್ನಿ ಕಲ್ಪನಾ, ಸಿಪಿಐಎಂ ನಾಯಕ ಸೀತಾರಾಮ್ ಯೆಚೂರಿ, ಸಿಪಿಐ ಪ್ರಧಾನ ಕಾರ್ಯದರ್ಶಿ ಡಿ ರಾಜಾ, ಶಿವಸೇನಾ ಯುಬಿಟಿ ನಾಯಕ ಉದ್ದವ್ ಠಾಕ್ರೆ, ಎನ್ಸಿಪಿ ಎಸ್ಸಿಪಿ ನಾಯಕ ಶರದ್ ಪವಾರ್, ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್, ನ್ಯಾಷನಲ್ ಕಾನ್ಫರೆನ್ಸ್ನ ಫಾರೂಕ್ ಅಬ್ದುಲ್ಲಾ, ಪಿಡಿಪಿ ನಾಯಕಿ ಮೆಹಬೂಬಾ ಮುಫ್ತಿ, ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್, ಟಿಎಂಸಿ ನಾಯಕ ಡೆರೆಕ್ ಓ ಬ್ರಿಯೆನ್ ಮಹಾರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು. ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಪಾಟ್ನಾದಲ್ಲಿ ಅಸ್ತಿತ್ವಕ್ಕೆ ಬಂದ ನಂತರ ಐಎನ್ಡಿಐಎ ಬ್ಲಾಕಿನ ಧುರೀಣರು ನಡೆಸುತ್ತಿರುವ ಮೊದಲ ಸಾರ್ವಜನಿಕ ಸಭೆ ಇದಾಗಿದೆ. ರಾಮ್ಲೀಲಾ ಮೈದಾನದಲ್ಲಿ ಐಎನ್ಡಿಐಎ ಬ್ಲಾಕ್ ನಡೆಸಿದ ರ್ಯಾಲಿ ಪ್ರಜಾತಂತ್ರ ರಕ್ಷಿಸುವ ರ್ಯಾಲಿಯಾಗಿರದೆ ಕುಟುಂಬ ರಕ್ಷಿಸಿ ಭ್ರಷ್ಟಾಚಾರ ಮರೆಮಾಚಿ ರ್ಯಾಲಿಯಾಗಿದೆ ಎಂದು ಭಾರತೀಯ ಜನತಾ ಪಾರ್ಟಿ ಟೀಕಿಸಿದೆ. ಬಾಂಗ್ಲಾದೇಶಕ್ಕೆ ಭಾರತದಿಂದ ಮೊದಲ ಕಂತಿನ ಈರುಳ್ಳಿ ಸರಕು ಇಂದು ಸಂಜೆ ಬರಲಿದ್ದು, ಗ್ರಾಹಕರಿಗೆ ಪ್ರತಿ ಕೆಜಿಗೆ 40 ತಾಕಾದಂತೆ ಮಾರಾಟ ಮಾಡಲಾಗುವುದು ಎಂದು ಬಾಂಗ್ಲಾದೇಶದ ವಾಣಿಜ್ಯ ಸಚಿವ ಅಹಸನುಲ್ ಇಸ್ಲಾಂ ಟಿಟು ತಿಳಿಸಿದ್ದಾರೆ. ಒಟ್ಟು 50,000 ಮೆಟ್ರಿಕ್ ಟನ್ಗಳ ಪೈಕಿ 1,650 ಮೆಟ್ರಿಕ್ ಟನ್ ಈರುಳ್ಳಿಯನ್ನು ರೈಲಿನ ಮೂಲಕ ಮೊದಲ ಕಂತಾಗಿ ಪಡೆಯಲಾಗುತ್ತಿದ್ದು, 2-3 ದಿನಗಳಲ್ಲಿ ಢಾಕಾ ಮತ್ತು ಚತ್ತೋಗ್ರಾಮ್ಗಳಲ್ಲಿ ನೇಮಿತ ಡೀಲರ್ ಮೂಲಕ 2 ದಿನಗಳಲ್ಲಿ ಮಾರಾಟ ಆರಂಭಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಸ್ಪೇನ್ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿಂದು ಸಿಂಗಾಪುರದ ಕೀನ್ ಯು ಲೋಹ್ ಪುರುಷರ ಪ್ರಶಸ್ತಿ ಗೆದ್ದುಕೊಂಡಿದ್ದರೆ, ಅಂತಿಮ ಪಂದ್ಯದಲ್ಲಿಂದು ಅವರು ಫ್ರಾನ್ಸ್ನ ಟೊಮಾ ಜೂನಿಯರ್ ಪೊಪೋವ್ ಅವರನ್ನು 21-11, 15-21, 22-20 ಅಂತರದಿಂದ ಪರಾಭವಗೊಳಿಸಿದರು. ಮಹಿಳೆಯರ ಸಿಂಗಲ್ಸ್ನಲ್ಲಿ ಥೈಲ್ಯಾಂಡ್ನ ರಾಟ್ ಚನೋಕ್ ಇಂಟಾಟೋನ್ ಪ್ರಶಸ್ತಿಗೆ ಭಾಜನರಾದರು. ಅಂತಿಮ ಪಂದ್ಯದಲ್ಲಿ ಇವರು ಸುಪನಿದ ಕತೆತೊಂಗ್ ಅವರನ್ನು 21-12, 21-9 ಅಂತರದಿಂದ ಸೋಲಿಸಿದರು. ಅಹಮದಾಬಾದ್ನಲ್ಲಿ ಇಂದು ನಡೆದ ಐಪಿಎಲ್ ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ದ ಜಯಗಳಿಸಿದೆ. ಗೆಲ್ಲಲು 163 ರನ್ಗಳ ಗುರಿ ಬೆನ್ನತ್ತಿದ ಗುಜರಾತ್ ಟೈಟಾನ್ಸ್ 19.1 ಓವರ್ಗಳಲ್ಲಿ 3 ವಿಕೆಟ್ನಷ್ಟಕ್ಕೆ 168 ರನ್ ಗಳಿಸಿತು. ಗುಜರಾತ್ ಟೈಟನ್ಸ್ ಪರ ಡೇವಿಡ್ ಮಿಲ್ಲರ್ 44 ರನ್ ಗಳಿಸಿದರು. ಇದಕ್ಕೂ ಮುನ್ನ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಸನ್ರೈಸರ್ಸ್ ಹೈದರಾಬಾದ್ ತಂಡ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ನಷ್ಟಕ್ಕೆ 162 ರನ್ ಗಳಿಸಿತು. ಇಂದಿನ 2ನೇ ಪಂದ್ಯ ವಿಶಾಖಪಟ್ಟಣಂನಲ್ಲಿ ನಡೆದಿದ್ದು, ದೆಹಲಿ ಕ್ಯಾಪಿಟಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದಿರುವ ದೆಹಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ ಆಯ್ದುಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಜಿ ಉಪಪ್ರಧಾನಿ ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ರಾಷ್ಟಪತಿ ಅವರಿಂದ ಭಾರತ ರತ್ನ ಪ್ರದಾನ. ಬಿಜೆಪಿ ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಪ್ರಧಾನಮಂತ್ರಿ ಅವರಿಂದ ಮೀರತ್ನಲ್ಲಿಂದು ಚಾಲನೆ. ದೆಹಲಿಯಲ್ಲಿ ಐಎನ್ಡಿಐಎ ಮೈತ್ರಿಕೂಟದಿಂದ ಮಹಾರ್ಯಾಲಿ. ಐಪಿಎಲ್ ಕ್ರಿಕೆಟ್, ಇಂದಿನ ಮೊದಲ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಗುಜರಾತ್ ಟೈಟನ್ಸ್ ತಂಡಕ್ಕೆ 7 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.